ಅಂದ್ರೆ ಶುಭ ಪರಿಣಾಮ ಬೇಕು. ಆದರೆ ತ್ರಿರಂಶ ಗತಿಯನ್ನು ಕಟ್ಟಿಕೊಳ್ಳಬೇಕು ಅಂತಂದ್ರೆ ಯಾವ ಪರಿಣಾಮ ಬೇಕು? ಪರಿಣಾಮ ಅಂದ್ರೆ ಭಾವ. ಭಾವ ಯಾವ್ದು ಬೇಕು? ಎಂತದ್ದು ಬೇಕು? ಅಶುಭ ಬೇಕು. ಪುಣ್ಯ ಪ್ರಕೃತಿಗಳನ್ನು ಕಟ್ಟಿಕೊಳ್ಳಿಕ್ಕೆ ಶುಭ ಭಾವ ಬೇಕು, ಪಾಪ ಪ್ರಕೃತಿಯನ್ನು ಕಟ್ಟಿಕೊಳ್ಳಿಕ್ಕೆ ಅಶುಭ ಭಾವ ಬೇಕು. ಸರಿ ಇದೆಯಲ್ಲ, ತಪ್ಪೇನಿದೆ? ಆಯುಕರ್ಮಕ್ಕೆ ಒಂದು ವೇಳೆ ನೀವು ಪುಣ್ಯ ಪ್ರಕೃತಿ ಅನ್ನುವುದಾದ್ರೆ ಅದನ್ನು ಹೇಗೆ ಕಟ್ಟಿಕೊಂಡಿರಬೇಕು ಪ್ರಶ್ನೆ ಆಗ್ತದೆ. ಯಾವ ಭಾವಗಳಿಂದ, ಯಾವ ಪರಿಣಾಮಗಳಿಂದ ಕಟ್ಟಿರಬಹುದು? ಕರ್ಮಭೂಮಿಯ ತಿರ್ಯಂಚನಾಗಿ ಜನ್ಮ ತಾಳಲಿಕ್ಕೆ ಪುಣ್ಯದ ಉದಯ ಬೇಕು, ಭಾಗ್ಯ ಬೇಕು. ತಿರ್ಯಂಚ ಗತಿಯಲ್ಲಿ ಹುಟ್ಟುವುದಕ್ಕೂ ಭಾಗ್ಯ ಬೇಕು. ಆಯು ತಿರ್ಯಂಚ ಆಯುವನ್ನು ಕಟ್ಟಿಕೊಳ್ಬೇಕು ಅಂತಂದ್ರೆ ಪುಣ್ಯ ಪ್ರಕೃತಿ ಬೇಕು. ಸೌಜ್ಞಿ ಪಂಚೇಂದ್ರಿಗೆ ಅಷ್ಟೇ. ತಿರ್ಯಂಚಾಯು ಏಕೇಂದ್ರಿಯ ಪರ್ಯಾಯದಲ್ಲಿಯೂ ತಿರ್ಯಂಚಾಯು ಇದೆ. ದ್ವೀಂದ್ರಿಯ, ತೀನೇಂದ್ರಿಯ, ಚತುರೇಂದ್ರಿಯ ಇತ್ಯಾದಿ ಪರ್ಯಾಯಗಳಲ್ಲೂ ತಿರ್ಯಂಚಾಯು ಇದೆ. ಆದರೆ ತಿರ್ಯಂಚಾಯು ಇದು ಕಾಮನ್ ಇದೆಯಲ್ಲ. ತಿರ್ಯಂಚಾಯು ಒಂದು ಕಾಮನ್ ಕರ್ಮ. ಈ ಆಯು ಕರ್ಮವನ್ನು ಕಟ್ಟಿಕೊಂಡ ನಂತರ ನಾವು ಏಕೇಂದ್ರಿಯ ಜಾತಿ ನಾಮಕರ್ಮವನ್ನು ಕಟ್ಟಿಕೊಂಡಿದ್ದೀವಿ ಅಂತ ಇಟ್ಕೊಳ್ಳಿ. ಏಕೇಂದ್ರಿಯ ಜಾತಿ ನಾಮಕರ್ಮ, ಆಮೇಲೆ ತಿರ್ಯಂಚ ಗತಿ ನಾಮಕರ್ಮ ಇದು ಕಟ್ಟಿದೆ. ಏಕೇಂದ್ರಿಯ ಜಾತಿ ನಾಮಕರ್ಮ ಕಟ್ಟಿದೆ, ಇನ್ನು ಅದಕ್ಕೆ ತಕ್ಕಂತೆ ಆಯು ಕರ್ಮವನ್ನು ಕೂಡ ಕಟ್ಟಿಕೊಂಡಿವೆ ಅಂತ ಇಟ್ಕೊಳ್ಳಿ. ಏಕೇಂದ್ರಿಯ ಪರ್ಯಾಯದಲ್ಲಿ ಏನಾಗಿ ಜನ್ಮ ತಳೋದಿದೆ? ಗಿಡ. ಅಲ್ಲಿ ಹೆಚ್ಚಿಂದ ಹೆಚ್ಚು ಆಯುಷ್ ಎಷ್ಟು? 10,000 ವರ್ಷ. ಕಡಿಮೆಯಿಂದ ಕಡಿಮೆ ಅಂತರ್ಮುಹೂರ್ತ. ಇನ್ನು ತಿರ್ಯಂಚ ಆಯುವನ್ನು ಕಟ್ಟಿಕೊಂಡಿದ್ದಾನೆ ಜೀವ. ಆದರೆ ಆ ಆಯುವನ್ನು 10,000 ವರ್ಷದ ಆಯುವನ್ನು ಉತ್ಕರ್ಷಣ ಮಾಡಿಕೊಂಡ ಅಂತಂದ್ರೆ ಏಕೇಂದ್ರಿಯದಲ್ಲಿ ಹುಟ್ಟಬಹುದು? ಹತ್ತು ಸಾವಿರ ವರ್ಷ. ಏಕೇಂದ್ರಿಯ ಪರ್ಯಾಯದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಯು ವನಸ್ಪತಿಯಲ್ಲಿ, ಹೆಚ್ಚಿಂದ ಹೆಚ್ಚು 10,000 ವರ್ಷ ಇದೆ. ಇನ್ನು ಅದನ್ನು ಉತ್ಕರ್ಷಣ ಮಾಡಿಕೊಂಡ ಅಂತ ಇಟ್ಕೊಳ್ಳಿ. ವನಸ್ಪತಿಯಲ್ಲಿ ಹುಟ್ಟುವಂತಹ ಜೀವ ಪೃಥ್ವಿ ಕಾಯಿಕಾಯಿ ಹುಟ್ಟಬಹುದು, ಅದು ಏಕೇಂದ್ರಿಯ ಪರ್ಯಾಯ. ಆಯುವಿನ ಅನುಸಾರವಾಗಿ ಎಲ್ಲ ಚೇಂಜ್ ಆಗಬಹುದು. ಪೃಥ್ವಿಕಾಯಕ ಜೀವ, ಪೃಥ್ವಿಕಾಯಕ ಜೀವ ಅದರ ಉತ್ಕೃಷ್ಟ ಆಯು ಎಷ್ಟು? ಇದು 10,000. ಅದು ಜೀವ ಸಿದ್ಧಾಂತ ಚರ್ಚಾ ಚಾರ್ಟ್. 22,000 ಕಠೋರ ಪ್ರಖರ ಪೃಥ್ವಿಯ 22,000 22,000 ವರ್ಷ. ವನಸ್ಪತಿಗಿಂತ ಜಾಸ್ತಿ ಆಯ್ತಲ್ಲ. ಒಂದು ವೇಳೆ 10,000 ವರ್ಷದ ಆಯುಷ್ಯನ್ನು ಕಟ್ಟಿಕೊಂಡು ವನಸ್ಪತಿ ಪರ್ಯಾಯದಲ್ಲಿ ಹೋಗಿ ಹುಟ್ಟುವಂತಹ ಯೋಗ ಇತ್ತು ಅಂತಂದ್ರೆ, ನಾವು 10 ವರ್ಷಕ್ಕಿಂತ ಹೆಚ್ಚು ಆಯುವನ್ನು ಉತ್ಕರ್ಷಣ ಮಾಡಿಕೊಂಡಿವ್ ಅಂತಂದ್ರೆ ಪೃಥ್ವಿಕಾಯಕಾಗಬಹುದು. ಇನ್ನು 22,000 ವರ್ಷಕ್ಕಿಂತ ಹೆಚ್ಚಿನ ಆಯು ಯಾವುದ್ರೊಳಗಿದೆ? ಏನು ಏಕೇಂದ್ರಿಯದಲ್ಲಿ ಇಲ್ಲ. ಇನ್ನು ಏಕೇಂದ್ರಿಯ ಪರ್ಯಾಯವನ್ನು ತಪ್ಪಿಸಿಕೊಳ್ಳಬೇಕು ಅಂತಂದ್ರೆ ತಪ್ಪಿಸಿಕೊಳ್ಳಬಹುದು, ಆಯುವನ್ನು ಉತ್ಕರ್ಷಣೆ ಮಾಡಿಕೊಳ್ಳಿ. ಮಾಡ್ಕೊಳ್ಳಿ. ದ್ವೀಂದ್ರಿಯ ಆಗಿ ಹುಟ್ಟೋದಾದ್ರೆ ಆ ಥರದ ಜಗನ್ಯ ಉತ್ಕೃಷ್ಟ ಆಯುಷ್ಯ ಎಷ್ಟಿದೆ? ದ್ವೀಂದ್ರಿ ಜೀವ ಮೂರು ದಿನ, ಎಷ್ಟು ಆರು ತಿಂಗಳು ಏನೋ ಇದೆ. ಜೀವ ಸಿದ್ಧಾಂತ ಚರ್ಚೆ ಇದೇನು ಯಾರ ಹತ್ರ? ಬಾಹುಬಲಿ ಜೀವ ಸಿದ್ಧಾಂತ ಚರ್ಚೆ ಸ್ವಲ್ಪ ತಗೊಂಡ್ ಬರ. ಆಯು ಕರ್ಮ, ಏಕೇಂದ್ರಿಯದಲ್ಲಿ ಜಗನ್ಯ ಉತ್ಕೃಷ್ಟ, ದ್ವೀಂದ್ರಿಯದಲ್ಲಿ ಜಗನ್ಯ ಉತ್ಕೃಷ್ಟ. ಜಗನ್ಯ ಅಂತೂ ಎಲ್ಲ ಜೀವಿಗಳ ಜಗನ್ಯ ಆಯುಷ್ಯ ಅಂತರ್ಮೂರ್ತ, ಆದರೆ ಉತ್ಕೃಷ್ಟದಲ್ಲಿ ವ್ಯತ್ಯಾಸ ಇದೆ. ಇಂಥ ಉತ್ಕೃಷ್ಟ ಆಯುವಿನಲ್ಲಿ ಅತಿ ಉತ್ಕೃಷ್ಟ ಆಯು ತಿರೇಂಚಿಗತಿಯಲ್ಲಿ ಯಾವ ತಿರೇಂಚಕ್ಕಿದೆ ಹೇಳಿ? ಪಂಚೇಂದ್ರಿ ತಿರೇಂಚಕ್ಕೆ. ಹೆಚ್ಚಿಂದ ಹೆಚ್ಚಿರಬೇಕು ಅಂತಂದ್ರೆ ಪಂಚೇಂದ್ರಿ ತಿರೇಂಚಕ್ಕೆ ಎಷ್ಟಿರಬಹುದು? ಮೂರು ಪಲ್ಯ. ಯಾವ ಅಪೇಕ್ಷೆಯಿಂದ? ಭೋಗಭೂಮಿಯ ತಿರೇಂಚದ ಅಪೇಕ್ಷೆಯಿಂದ ಮೂರು ಪಲ್ಯ. ಮೂರು ಪಲ್ಯ, ಮೂರು ಪಲ್ಯದ ಆಯುಷ್ಯ ಇದೆ. ಆ ಮೂರು ಪಲ್ಯದ ಆಯುಷ್ಯವನ್ನು ಹೊಂದಿ ತಿರೇಂಚ ಆಯುವನ್ನು ಅದೇ ತರ ಉತ್ಕರ್ಷಣೆ ಮಾಡಿಕೊಂಡು ಮೂರು ಪಲ್ಯದ ಆಯುವನ್ನು ಮಾಡಿಕೊಂತು ಅಂತಂದ್ರೆ ಏಕೇಂದ್ರಿ ಪರ್ಯಾಯವನ್ನು ತಪ್ಪಿಸಿಕೊಂಡು ಎಲ್ಲಿ ಹೋಗಬಹುದು? ಪಂಚೇಂದ್ರಿ ಪರ್ಯಾಯದಲ್ಲಿ ಜನ್ಮ ತಾಳಬಹುದು. ಉತ್ಕರ್ಷಣ ಅಪಕರ್ಷಣ ಇದ್ದೇ ಇದೆಯಲ್ಲ, ಆದರೆ ಉತ್ಕರ್ಷಣ ಅಪಕರ್ಷಣ ಆಗುವಂತಹ ಕಾಲ ಯಾವುದು? ಮನುಷ್ಯ ಪರ್ಯಾಯದಲ್ಲಿ ಇರುವ ತನಕ ಉತ್ಕರ್ಷಣ ಅಪಕರ್ಷಣ ಆಗ್ತದೆ. ಮುಂದಿನ ಗತಿಗೆ ಹೋಗೋಕ್ಕಿಂತ ಮೊದಲು ಉತ್ಕರ್ಷಣ ಅಪಕರ್ಷಣ ಆಗ್ತದೆ. ಅಲ್ಲಿ ಹೋದ ನಂತರ ಉತ್ಕರ್ಷಣ ಅಪಕರ್ಷಣ ಆಗಲ್ಲ. ಯಾವ ಥರದ್ದು? ಆಯುಷ್ಯದ್ದು, ಆಯುಕರ್ಮದ್ದು. ಈ ಆಯುಕರ್ಮಕ್ಕೆ ಬುಧ್ಯಮಾನ ಮತ್ತು ಬದ್ಯಮಾನ ಈ ತರ ಎರಡು ರೂಪದಲ್ಲಿ ಹೇಳ್ತಾರೆ. ಬುಧ್ಯಮಾನ ಆಯು ಅಂದರೆ ನಾವು ಈಗ ಅನುಭವಿಸುತ್ತಿರತಕ್ಕಂಥ ಆಯು, ಅನುಭವಿಸುವಂತಹ ಆಯು, ಮನುಷ್ಯಾಯು, ಇದು ಬುಧ್ಯಮಾನ. ಬದ್ಯಮಾನ ಅಂದರೆ ಯಾವುದು ಕಟ್ಟಿದೆಯೋ ಅದು, ಅಥವಾ ಯಾವುದು ಕಟ್ತಾ ಇದೆಯೋ ಅದು. ಕಟ್ತಾ ಇದೆ, ಕಟ್ಟಿದೆ, ಯಾವುದು ಕಟ್ಟಿದೆ ಮುಂದಿನ ಗತಿ ಸಲುವಾಗಿ ಯಾವುದನ್ನು ಕಟ್ಕೊಂಡಿದ್ದೇವೆ ಅದು ಬದ್ಯಮಾನ. ಬದ್ಯಮಾನ ಆಯುವಿನಲ್ಲಿ ಉತ್ಕರ್ಷಣವೂ ಇದೆ ಅಪಕರ್ಷಣವೂ ಇದೆ, ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು. ಆದರೆ ಬುಧ್ಯಮಾನ ಆಯುವಿನಲ್ಲಿ ಉತ್ಕರ್ಷಣ ಅಪಕರ್ಷಣೆ ಇಲ್ಲ. ಮನುಷ್ಯಾಯುವನ್ನು ಹೆಚ್ಚಿಸಿಕೊಳ್ಳಬಹುದು. ಈಗ ಸದ್ಯ ಏನು ಅನುಭವಿಸ್ತಾ ಇದ್ದೇವೆ ಇದರಲ್ಲಿ ಹೆಚ್ಚು ಮಾಡ್ಕೋಬಹುದು. ಹೆಚ್ಚು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನು ಬದ್ಯಮಾನ ಆಯುವಿನಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು ಅಂತಂದ್ರೆ ಮುಂದಿನ ಆಯುವನ್ನು ಮನುಷ್ಯ ಆಯು ಕಟ್ಕೊಂಡಿದ್ದೇವೆ ಅಂತ. ಈಗೂ ಮನುಷ್ಯ ಇದ್ದೇವೆ, ಮುಂದೂ ಕೂಡ ಮನುಷ್ಯ ಆಗಿ ಹುಟ್ಟವರಿದ್ದೇವೆ, ಮನುಷ್ಯ ಆಯುವನ್ನು ಕಟ್ಟಿಕೊಂಡಿದ್ದೇವೆ, ಅದರಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು. ಆದರೆ ಹೆಚ್ಚಿಂದ ಹೆಚ್ಚು ಎಷ್ಟು? ಮೂರು ಪಲ್ಯ. ಇದಕ್ಕಿಂತ ಹೆಚ್ಚು ಮಾಡಿಕೊಳ್ಳಿಕ್ಕೆ ಆಗಲ್ಲ. ದೇವತೆಗಳಿಗೆ ಎಷ್ಟಿದೆ? ಮನುಷ್ಯರ ಉತ್ಕೃಷ್ಟ ಆಯುಕ್ಕಿಂತ ದೇವತೆಗಳಿಗೆ ಹೆಚ್ಚಿದೆ. ತೇತಿಸ್ ಸಾಗರ, ಆದರೆ ಮನುಷ್ಯ ಆಯುವನ್ನು ಕಟ್ಕೊಂಡು ತೇತಿಸ್ ಸಾಗರ ಮಾಡ್ಕೋಬಹುದು? ಮೂರು ಪಲ್ಯಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು? ನಾಲ್ಕು ಪಲ್ಯ, ಐದು ಪಲ್ಯ, ಆರು ಪಲ್ಯ, ಎಂಥ ಪಲ್ಯ ತಿಂದ್ರೂ ಹೆಚ್ಚಾಗಲ್ಲ. ಯಾವ ಆಯುಷ್ಯ ಯಾವ ಗತಿಯಲ್ಲಿ ಎಷ್ಟಿದೆಯೋ ಉತ್ಕೃಷ್ಟ, ಅದಕ್ಕಿಂತ ಹೆಚ್ಚು ಮಾಡ್ಕೊಳ್ಳಿಕ್ಕಾಗಲ್ಲ, ಕಡಿಮೆ ಮಾಡಿಕೊಳ್ಬಹುದು. ಇನ್ನು ಕಡಿಮೆಯಿಂದ ಕಡಿಮೆ ಅಂತರ್ಮೂರ್ತಕ್ಕಿಂತ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕಡಿಮೆ ಅಂದರೆ ಅಂತರ್ಮೂರ್ತ, ಹೆಚ್ಚು ಅಂದರೆ ಮೂರು ಪಲ್ಯ. ತಿರೇಂಚಿಗತಿಯಲ್ಲೂ ಅದೇ ಥರ ಮತ್ತು ಮನುಷ್ಯಗತಿಯಲ್ಲೂ ಕೂಡ ಅದೇ ಥರ ಇದೆ. ರಾಜಶ್ರೇಣಿಗೆ ಮಾಡಿಕೊಂಡಿದ್ದಲ್ಲ, ಯಾವುದ್ರೊಳಗೆ ಮಾಡಿಕೊಂಡಿದ್ದ? ಮನುಷ್ಯದ್ದ. ಮನುಷ್ಯಾಯುದ ಉದಯಿತ್ತು, ಇದು ಬುಧ್ಯಮಾನಾಯು. ನರಕಾಯು ಬದ್ಯಮಾನಾಯು, ಬದ್ಯಮಾನ ಆಯುವಿನಲ್ಲಿ ಕಡಿಮೆ ಮಾಡಿಕೊಂಡ, ಅಪಕರ್ಷಣೆಯನ್ನು ಮಾಡಿಕೊಂಡ. ಎಷ್ಟು ಕಟ್ಟಿತ್ತು? ಕಟ್ಟುವಾಗ 33,000 ರೂಪಾಯಿ ಆಯುಷ್ಯ ಕಟ್ಟಿತ್ತು, ಕಡಿಮೆ ಮಾಡಿಕೊಂಡ. ಇನ್ನು ಕಟ್ಟಿಕೊಳ್ಳುವಾಗ ಕೆಲವೊಬ್ಬರು ಕಡಿಮೆ ಕಟ್ಟಿಕೊಂಡಿದ್ರು ಅಂತಂದ್ರೆ ಹೆಚ್ಚು ಮಾಡಿಕೊಳ್ಳಬಹುದು. ಆ ಉದಾಹರಣೆಯನ್ನೇ ರಾಜಶ್ರೇಣಿಕದ್ದು ಉಲ್ಟಾ ತಿಳ್ಕೊಳ್ಳೋಣ, ಉಲ್ಟಾ ಉದಾಹರಣೆಯನ್ನು ಮಾಡಿಕೊಂಡು ಅರ್ಥ ಮಾಡಿಕೊಳ್ಳೋಣ. 10,000 ವರ್ಷದ ಆಯುಷ್ಯನ ಕಟ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ. ನರಕಾಯು 10,000 ವರ್ಷದ ಕಟ್ಟಿದೆ, 33 ಮಾಡ್ಕೋಬಹುದು ಅಥವಾ ಇಲ್ಲ? ಆದರೆ ಎಂಥ ಪರಿಣಾಮಗಳು ಬೇಕು? ಅಶುಭ ಪರಿಣಾಮಗಳು ಬೇಕು. ಕಮ್ಮಿ ಮಾಡಲಿಕ್ಕೆ ಶುಭ ಪರಿಣಾಮ ಬೇಕು. ಪಾಪಕರ್ಮಗಳಲ್ಲಿ ಕಡಿಮೆ ಮಾಡಿಕೊಳ್ಳೋದಿತ್ತು ಅಂತಂದ್ರೆ ಶುಭ ಬೇಕು, ಮತ್ತು ಹೆಚ್ಚು ಮಾಡಿಕೊಳ್ಳೋದಿತ್ತು ಅಂತಂದ್ರೆ ಅಶುಭ ಬೇಕು. ನರಕಾಯುವನ್ನು ಕಡಿಮೆ ಮಾಡಿಕೊಳ್ಳಬೇಕು ಅಂತಂದ್ರೆ ಶುಭ ಪರಿಣಾಮ ಬೇಕು, ಹೆಚ್ಚು ಮಾಡಿಕೊಳ್ಳೋದಿತ್ತು ಅಂತಂದ್ರೆ ಅಶುಭ ಪರಿಣಾಮ ಬೇಕು. ದೇವಾಯುವನ್ನು ಹೆಚ್ಚು ಮಾಡಿಕೊಳ್ಳಬೇಕು ಅಂತಂದ್ರೆ ಶುಭ ಪರಿಣಾಮ ಬೇಕು, ಕಡಿಮೆ ಮಾಡಿಕೊಳ್ಬೇಕು ಅಂತಂದ್ರೆ ಅಶುಭ. ಇದರಿಂದ ಉಲ್ಟ, ನರಕದಿಂದ ಉಲ್ಟ. ದ್ವಿಂದ್ರಿಯ ಪ್ರತಿಯೊಂದು ಜೀವದ ಉತ್ಕೃಷ್ಟ ಆಯುವನ್ನು ಇಲ್ಲಿ ಕೊಟ್ಟಿದ್ದಾರೆ. ಪೃಥ್ವಿ ಕಾಯಿಕ ಜೀವ 22,000 ವರ್ಷ ಉತ್ಕೃಷ್ಟ ಆಯುಷ್ಯ. ನೆನಪಿನಲ್ಲಿಟ್ಕೊಳ್ತೀರಿ ಇದಿಷ್ಟು. ಪೃಥ್ವಿ ಕಾಯಿಕ ಜೀವಗಳಲ್ಲಿ ಉತ್ಕೃಷ್ಟ ಆಯುಷ್ಯ ಎಷ್ಟಿದೆ? 22 ವರ್ಷ. ಹೆಚ್ಚಿಂದ ಹೆಚ್ಚು 22 ವರ್ಷ, ಕಡಿಮೆಯಿಂದ ಕಡಿಮೆ 1,000 ವರ್ಷ. 22,000 ವರ್ಷ ಕಡಿಮೆಯಿಂದ ಕಡಿಮೆ ಅಂತರ್ಮುಹೂರ್ತ. ಇನ್ನು ಜಲಕಾಯಿಕ ಜೀವದಲ್ಲಿ 7,000 ವರ್ಷ ಉತ್ಕೃಷ್ಟ ಆಯು, ಮತ್ತು ಕಡಿಮೆಯಿಂದ ಕಡಿಮೆ ಅಂತರ್ಮುಹೂರ್ತ. ಅಗ್ನಿಕಾಯಿಕ ಜೀವಕ್ಕೆ ಉತ್ಕೃಷ್ಟ ಆಯುಷ್ಯ 3 ರಾತ್ರಿ ಮತ್ತು ಹಗಲು, 24 ಗಂಟೆಗಳ 3 ಜೋಡಿ, 3 ದಿನ ಅನ್ಬಹುದು. ಇದಕ್ಕೆ 24 ಗಂಟೆ ಒಂದು ದಿವಸ, 3 ದಿನ ಅಂತ ಅನ್ಬಹುದು. 3 ಹಗಲು ರಾತ್ರಿ ಅಂದರೆ 3 ದಿನ. ಇದಕ್ಕಿಂತ ಜಾಸ್ತಿ ಆಯುಷ್ಯ ಇಲ್ಲ ಅಗ್ನಿಕಾಯಕ ಜೀವಗಳಿಗೆ. 3 ದಿನ ಇರಬಹುದು, ಎಂಥ ಕೆಂಡ ಮಾಡಿಟ್ರೂ ಅದರೊಳಗೆ ಅಗ್ನಿಕಾಯಕ ಜೀವ, ಯಾವುದೇ ಒಂದು ಜೀವ ಬಂದು ಜನ್ಮ ತಾಳಿತು ಅಂತಂದ್ರೆ ಉತ್ಕೃಷ್ಟ ಆಯುದ್ರೆ 3 ದಿವಸದವರೆಗೆ ಇರಬಹುದು, ಅದು ನಂತರ ನಿಯಮದಿಂದ ಮರಣ ಆಗುತ್ತೆ. ಕಡಿ ಕೊರಿತೀರಲ್ಲ, ಹಸ್ತೀರಿ, ಕಡಿ ಕೊರೆದ ತಕ್ಷಣ ಬೆಂಕಿ ಉತ್ಪನ್ನ ಆದ ತಕ್ಷಣ ಅದರೊಳಗೆ ಅಗ್ನಿಕಾಯಕ ಜೀವದ ಉತ್ಪತ್ತಿ ಆಯಿತು. ಅದು 3 ದಿವಸದ ಆಯುವನ್ನು ಹೊಂದಿ ಬಂದಿರಬಹುದು, ಹುಟ್ಟಿರಬಹುದು, ಅಂತರ್ಮುಹೂರ್ತದ ಆಯುಷ್ಯನ ಹೊಂದಿ ಹುಟ್ಟಿರಬಹುದು. ಆದರೆ ಕಡಿ ಕೊರೆದ ತಕ್ಷಣ ಅದನ್ನ ಆರಿಸಿಬಿಡ್ತೇವೆ ಅಂತಂದ್ರೆ ಅದು ಅಕಾಲ ಮರಣ ಆಯಿತು, ಆತ್ಮಹತ್ಯೆ ಆಯಿತು. ಅದಕ್ಕಾಗಿ ಅಕಾಲ ಮರಣ ಇದೆಯಲ್ಲ, ಇನ್ನು ಎಷ್ಟೋ ಜೀವಗಳಿಗೆ ಅದರೊಳಗೆ ಸಕಾಲ ಮರಣ ಇರಬಹುದು. ಯಾಕೆಂದ್ರೆ ನಾವು ಆರಿಸುವಾಗ ಅದರದ ಆಯು ಮುಗಿದಿತ್ತು ಅಂತಂದ್ರೆ ಸಕಾಲ ಮರಣ, ಮತ್ತು ಅದಕ್ಕಿಂತ ಆಯುಷ್ಯ ಜಾಸ್ತಿ ಇತ್ತು ಅಂತಂದ್ರೆ ನಮ್ಮಿಂದ ಅಕಾಲ ಮರಣ. ಅಂದರೆ ಪಾಪ ಕಟ್ಟಿತು, ಪಾಪ ಕರ್ಮ ನಮಗೆ ಕಟ್ಟಿತು, ಅದನ್ನು ಆರಿಸುವುದರಿಂದ ಕಟ್ಟಿತು. ವನಸ್ಪತಿಗಳಲ್ಲಿ ನೋಡಲಿಲ್ಲ, ಜೋಳ ಎಷ್ಟು ತಿಂಗಳದ ಬೆಳೆ? 6 ತಿಂಗಳದ ಬೆಳೆ. ಆರು ತಿಂಗಳದ ಬೆಳೆ ಉತ್ಕೃಷ್ಟ. ಕಾರ್ಜಾಳ ಎಳಜಾಳ ನಾಲ್ಕು ತಿಂಗಳದ ಬೆಳೆ. ಆಮೇಲೆ ವನಸ್ಪತಿಯಲ್ಲೂ ಕೂಡ ಒಂದು ಜಾತಿ ಇದೆ, ಆ ಜಾತಿಗೆ ತಕ್ಕಂತೆ ಒಂದು ಉತ್ಕೃಷ್ಟ ಆಯುಷ್ ಇದೆ, ಎಲ್ಲ ಇದೆ. ಅಂದರೆ ನಾನಾ ಪ್ರಕಾರದ ವನಸ್ಪತಿಗಳಲ್ಲಿ ನಾನಾ ಪ್ರಕಾರದ ಉತ್ಕೃಷ್ಟ ಆಯು ಇದೆ. ಹೆಚ್ಚಿಂದ ಹೆಚ್ಚು, ಕಡಿಮೆ ಕಡಿಮೆಯಿಂದ ಕಡಿಮೆ ಎಲ್ಲ ಇದೆ. ಇನ್ನು ಕಮ್ಮಿಯಿಂದ ಕಮ್ಮಿ ಆಯು ಅಂತಂದ್ರೆ ಅಂತರ್ಮುಹೂರ್ತ. ಎಲ್ಲ ವನಸ್ಪತಿಗಳಲ್ಲಿ ಬೇಕಾದಂತಹ ವನಸ್ಪತಿ ಜ್ವಾಳ ಇರಲಿ, ಅದು ಅಂತರ್ಮುಹೂರ್ತ. ಅದೇ ಕಾರ್ಜಾಳಕ್ಕೆ ಎಷ್ಟು? ಆರು ತಿಂಗಳು. ಎಳ್ಜಾಳ ಆರು ತಿಂಗಳು ಬಿಟ್ರೆ, ನೀವು ಬೇಕಾದಷ್ಟು ಬಿಟ್ಟರು ಕೂಡ ಅದು ಒಣಗುತ್ತದೆ ನಾಲ್ಕು ತಿಂಗಳಲ್ಲಿ. ಒಣಗಿತು ಅಂತಾರೆ, ಮುಗಿಯಿತು, ಅದರೊಳಗೆ ಜೀವ ಹೋಯ್ತು, ಮರಣ ಹೊಂದಿ ಹೋಯ್ತು. ಎಷ್ಟು ಕಾಳುಗಳಿವೆಯಲ್ಲ ತೆನೆಯಲ್ಲಿ, ಆ ಪ್ರತಿಯೊಂದು ಕಾಳುಗಳಲ್ಲಿ ಒಂದೊಂದು ಪ್ರತ್ಯೇಕ ವನಸ್ಪತಿ ಕಾಯಿಗೆ ಜೀವ ಇತ್ತು. ಅದು ತನ್ನ ನಾಲ್ಕು ತಿಂಗಳನ್ನು ಪೂರ್ಣ ಮಾಡಿಕೊಂಡು ಮರಣ ಮಾಡಿಕೊಂಡು ಹೋಯಿತು. ಇನ್ನು ಆ ಕಾಲದಲ್ಲಿ ಸಾಯುವಂತಹ ವನಸ್ಪತಿ ಕಾಯಕ ಜಾಳ ಜೀವಗಳು ಇವೆ, ಜೋಳ ಜಾತಿಯ ಜೀವ. ಕೆಲವೊಂದು ಕಾಳುಗಳು ಮೊದಲ ಒಣಗಿ ಬಿಡ್ತವೆ, ಕೆಲವೊಂದು ನಾಲ್ಕೈದು ದಿವಸ ನಂತರ ಒಣಗುತ್ತವೆ, ಕೆಲವೊಂದು ಸ್ವಲ್ಪ ಮುಂಚಿತವಾಗಿ ಒಣಗಿ ಬಿಡ್ತವೆ. ಅಂದ್ರೆ ನಾಲ್ಕೈದು ದಿವಸದ ವ್ಯತ್ಯಾಸ ಇದೆ. ಇದಕ್ಕೆ ಬಹಳ ಬಿಸಿಲು ಬಡಿತು, ಒಣಗಿತು ಅನ್ನುವಂಥದ್ದು ಇರಬಹುದು, ಆದರೆ ಅದು ಅಕಾಲ ಮರಣ. ಆದರೆ ಸ್ವಾಭಾವಿಕವಾಗಿ ಒಣಗುವಂತಹ ಕಾಳುಗಳು ಯಾವ ಸಮಯದಲ್ಲಿ ಒಣಗುತ್ತವಲ್ಲ, ಅವು ಸಕಾಲ ಮರಣದಿಂದ ಮರಣ ಮಾಡಿಕೊಂಡು ಹೋಗಿವೆ. ಹೆಚ್ಚು ಕಡಿಮೆ ಆಗಿರಬಹುದು. ಬಡ್ಡಿಗಿದ್ದು ಕಾಳು ಮೊದಲು ಒಣಗುತ್ತವು, ಮತ್ತು ಬಡ್ಡಿಗಿದ್ದು ಆಮೇಲೆ ನೋಡಿ. ಆ ತುದಿಗಿದ್ದ ಕಾಳುಗಳಲ್ಲಿ ಜೀವ ನಂತರ ಬಂದಿರ್ತದೆ, ಅಲ್ಲ ಬಡ್ಡಿಗಿದ್ದು ಮೊದಲು ಬರುವುದಲ್ಲ. ಈಗ ಹೂ ಆಯ್ತು, ತೆನೆ ಆಗೋದಿದೆ, ಹಂಗತ್ತೇನ ಮೇಲಿಂದ ಮೊದಲು ಬಂದಿರ್ತಾವು, ತುದಿಗೆ ಮೊದಲು ಬಂದಿರ್ತಾವ, ನಂತರ ಅವು ಚಿಗುರು ಹೊಡೆದಂಗ ನಂತರ ಬಂದಿರ್ತಾವ. ಇನ್ನು ಅವುಗಳಿಗೆ ಇವುಗಳಿಗೆ ಆಯುಷ್ಯದ ವ್ಯತ್ಯಾಸ ಬಂತು. ಅವು ಮೊದಲು ಬಂದಿದ್ದು, ಇವು ನಂತರ ಬಂದಿವೆ. ಆಯು ಪ್ರತಿಯೊಂದು ಕಾಲದ ಆಯು ಹೆಚ್ಚು ಕಡಿಮೆ ಇರ್ತದೆ. ಈ ಸೈನ್ಸ್ ಬಹಳ ಸೂಕ್ಷ್ಮ ಇದೆ. ಜೀವಶಾಸ್ತ್ರ ಇದು. ಅಕಾಲ ಮರಣ ಆಗಬಹುದು. ಇನ್ನು ಅಕಾಲ ಮರಣ ಅಂದ್ರೆ ಏನು? ಆಯು ಜಾಸ್ತಿ ಇತ್ತು, ನಡುವು ಸಾಯಿತು, ಇದಕ್ಕೆ ಅಕಾಲ ಮರಣ ಅನ್ನೋದು. ಆಯು ಅಷ್ಟೇ ಇದ್ರ ಈಗ ತುದಿ ಕಾಳ ಬಂದಿತ್ತು, ಎಷ್ಟು ತಿಂಗಳು ಇರಬೇಕಾಗಿತ್ತು? ನಾಲ್ಕು ತಿಂಗಳಾದರೂ ಇರಬೇಕಾಗಿತ್ತು ತುದಿಯಲ್ಲಿ ಜನ್ಮ ತಾಳಿ. ಆದರೆ ಅದು ಜನ್ಮ ತಾಳುವಾಗ ಎರಡು ತಿಂಗಳ ಆಯುಷ್ಯನ್ನು ಪಡ್ಕೊಂಡು ಜನ್ಮ ತಾಳಬಹುದು. ಹೌದು, ಎರಡು ತಿಂಗಳದ ಆಯುಷ್ಯ ಕಟ್ಕೊಂಡು ಬಂದಿತ್ತು ಅಂತಂದ್ರೆ ಅಲ್ಲೇ ಅದು ಒಣಗಿ ಹೋಗ್ತದೆ ಕಾಳು. ಸಣ್ಣ ಇದ್ದಾಗ ಒಣಗಿ ಹೋಗ್ತದೆ, ಮೊಟ್ಟೆ ಆಗೋಲ್ಲ ಅದು ಕಾಳು. ಕೆಲವೊಂದು ಕಾಳು ಮೊಟ್ಟೆ ಆಗೋಲ್ಲ ನೋಡ್ರಿ, ಅಲ್ಲೇ ಒಣಗಿದಂಗು ಆಗಿ ಸಣ್ಣಾಗಿ ಅಲ್ಲೇ ಒಣಗಿ ಬಿಡ್ತಾವಲ್ಲ, ಹಿಟ್ಟಾಗುಲ್ಲ ಜಾಸ್ತಿ ಅಂದ್ರೆ ಅವುಗಳಿಗೆ ಅಷ್ಟೇ ಆಯುಷಿತ್ತು. ಅವು ಎರಡು ತಿಂಗಳದಾಗ ಒಣಗಿ ಹೋದವಲ್ಲ, ಅಷ್ಟ ಆಯುಷಿತ್ತು ಹೋಗಿಬಿಟ್ಟವು. ಇನ್ನು ಫುಲ್ ಆಯು ಯಾವ ಜೀವಿಗಳಿಗಿರ್ತದೆ ಅಲ್ಲ, ಅವು ಪುಷ್ಟ ಆಗ್ತಾವ, ಅದರೊಳಗೆ ಹಿಟ್ಟು ಜಾಸ್ತಿ ಆಗ್ತದೆ. ಅಂಥವುಗಳನ್ನ ನಾವು ಅಪೇಕ್ಷೆ ಪಡ್ತೀವಿ, ಹಾ ಹಿಟ್ಟಿದ್ದು ಬೇಕು ನಮಗೆ. ಜಾಳದ ಕಾಳುಗಳು, ಔದಾರಿಕ ಶರೀರ, ತಿರೇಂಶ್ಯ ಗತಿಯಲ್ಲಿರತಕ್ಕಂಥ ವನಸ್ಪತಿ ಕಾಯಕ ತಿರೇಂಶ್ಯದ ಔದಾರಿಕ ಶರೀರ, ಅದು ನಮ್ಮ ಆಹಾರ. ಮರಣಾನಂತರ ಆದರೂ ತಿಂತೇವಲ್ಲ, ಔದಾರಿಕ ಶರೀರವನ್ನೇ ತಿಂತೇವಲ್ಲ, ಅದು ನಮ್ಮ ಆಹಾರ. ಅದರೊಳಗೂ ಮತ್ತ ನಾವೇ ಅಂತೀವಿ ಶಾಖಾಹಾರಿ ಇದೇವೆ ನಾವು, ಎಷ್ಟು ಗರ್ವದಿಂದ ಹೇಳ್ತೇವೆ ನೋಡ್ರಿ, ನಾವು ಮಾಂಸಾಹಾರಿ ಇಲ್ರಿ ಶಾಖಾಹಾರಿ. ಪರಜೀವಿಗಳ ಶರೀರವನ್ನು ಸೇವಿಸುವುದೇ ಸಂಸಾರ. ಸಿದ್ಧ ಪರಮೇಶ್ವರಿ ಅದಕ್ಕೆ ಆಗೋದಿದೆ, ಇದೇನ್ ಮಾಡಲಿಕ್ಕೆ ಹತ್ತಲೇಬಾರದು. ಪರರ ಶರೀರವನ್ನು ಎಷ್ಟು ಸಮಯ ತಿನ್ನೋದು, ಏನು ಎಷ್ಟು ಸಲ ತಿಂದಿದೆ ಈ ಜೀವ? ಅನಾದಿ ಕಾಲದಿಂದ ತಿಂತ ಇದೆ, ತಿಂದು 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 ಮುಗಿಸ್ತಾನೂ ಇಲ್ಲ, ಬಿಡ್ತಾನೂ ಇಲ್ಲ. ಪುಣ್ಯ ಬೇಕಲ್ಲ, ಪುಣ್ಯ ಇತ್ತು ಅಂತಂದ್ರೆ ಎಲ್ಲ ಮುಗಿಸ್ಬಿಡ್ಬಹುದು, ಯಾವುದೂ ಬೇಡ. ನೋಡಿ ಆಯುಷ್ ಅಷ್ಟು ನೋಟ್ ಮಾಡಿಟ್ಕೊಳ್ಳಿ, ಚರ್ಚಾ ಬಂದಾಗ ಕೆಲಸಕ್ಕೆ ಬರ್ತದೆ. ವನಸ್ಪತಿಯಲ್ಲಿ ಉತ್ಕೃಷ್ಟ ಆಯುಷ್ಯ 22,000 ವರ್ಷ, ಜಲಕಾಯಕದಲ್ಲಿ 7,000 ವರ್ಷ, ಅಗ್ನಿಕಾಯಕದಲ್ಲಿ 3 ದಿನ, ವಾಯುಕಾಯಕದಲ್ಲಿ 3,000 ವರ್ಷ. 3,000 ವರ್ಷ ವನಸ್ಪತಿ ಕಾಯಕದಲ್ಲಿ ಪ್ರತ್ಯೇಕ ವನಸ್ಪತಿಗೆ 10,000 ವರ್ಷ. ಆಮೇಲೆ ದ್ವೀಂದ್ರಿಯ ಜೀವಕ್ಕೆ, ದ್ವೀಂದ್ರಿಯ ಜೀವಕ್ಕೆ ಉತ್ಕೃಷ್ಟ ಆಯುಷ್ಯ 12 ವರ್ಷ. ಜಗನ್ ಎಲ್ಲದಕ್ಕೂ ಅಂತರ್ಮುಹೂರ್ತ. ತ್ರೀಂದ್ರಿಯ ಜೀವಿಗೆ 49 ಡೇಸ್ ಓನ್ಲಿ, ಹಗಲು ರಾತ್ರಿ 49 ದಿನ ತ್ರೀಂದ್ರಿಯ ಜೀವಿಗೆ ಆಯುಷ್ಯ, ಕೇವಲ ಉತ್ಕೃಷ್ಟ ಆಯುಷ್ಯ. ದ್ವೀಂದ್ರಿ ಹೆಚ್ಚಾಯ್ತಲ್ಲ, ತೀಂದ್ರಿ ಕಮ್ಮಿ ಆಯ್ತಲ್ಲ, ಇದು ನಿಸರ್ಗ ನಿಯಮ. ಅಲ್ಲಿ ಬಾಲು ಹುಳಕ್ಕೆ 12 ವರ್ಷ ಇರ್ತದೆ, ಹೀಗೇನಿಲ್ಲ. ಶಂಕು ಹುಳು, ನಾನಾ ಪ್ರಕಾರದ ಹುಳುಗಳಿವೆ ಅಲ್ಲ, ಅದರೊಳಗೆ ಯಾವುದಕ್ಕೆ ಜಾಸ್ತಿ ಇವೆ ಜಾಸ್ತಿ ಇವೆ, ಯಾವುದಕ್ಕೆ ಕಡಿಮೆ ಇವೆ ಕಡಿಮೆ ಇರ್ತದೆ. ಈಗ ಜೋಳಕ್ಕೆ 4 ತಿಂಗಳ ಮತ್ತು ಕಾರ್ಜಾಳಕ್ಕೆ 6 ತಿಂಗಳ ಡಿಫ್ರೆನ್ಸ್ ಇದೆ ಇಲ್ಲ, ಆ ತರ ಅಲ್ಲೂ ಇರಬಹುದು. ಯಾವುದು ಹಾ ಬೇರೆ ಬೇರೆ ಇದೆಯಲ್ಲ, ಜೋಳದೊಳಗೆ ಬೇರೆ ಬೇರೆ ಇದೆ. ಒಂದಕ್ಕೆ 2 ತಿಂಗಳು ಜಾಸ್ತಿ ಇದೆ, ಇನ್ನೊಂದಕ್ಕೆ 2 ತಿಂಗಳು ಕಮ್ಮಿ ಇದೆ. ಅದೇ ತರ ದ್ವೀಂದ್ರಿಯದಲ್ಲೂ ಕೂಡ ಶಂಕಕ್ಕೆ ಜಾಸ್ತಿ ಇರಬಹುದು, ಮಳೆ ಹುಳಿಗೆ ಬಾಳು ಹುಳಿಗೆ ಕಮ್ಮಿ ಇರಬಹುದು. ದ್ವೀಂದ್ರಿ ಜೀವ ಬಹಳ ಪ್ರಕಾರದಿದ್ದವು, ಅವುಗಳು ಕೂಡ ಒಂದೇ ತರ ಇಲ್ಲ. ಇನ್ನು ತ್ರೀಂದ್ರಿಗೆ 49 ದಿನ ಉತ್ಕೃಷ್ಟ ಆಯುಷ್ಯ, ಚತುರೇಂದ್ರಿಗೆ 6 ತಿಂಗಳು. ನೋಡಿ ವಿಶೇಷ ಏನೇನು, ದ್ವೀಂದ್ರಿಗೆ ಜಾಸ್ತಿ ಆಯಿತು 12 ವರ್ಷ, ತ್ರೀಂದ್ರಿಗೆ 49 ದಿನ, ಚತುರೇಂದ್ರಿಗೆ 6 ತಿಂಗಳು ಕಡಿಮೆ ಆಗ್ತಾ ಇದೆ, ದ್ವೀಂದ್ರಿಗಿಂತ ಕಡಿಮೆ. ಇನ್ನು ಪಂಚೇಂದ್ರಿಗಳಲ್ಲಿ ಮತ್ಸ್ಯ ಅಂದರೆ ಮೀನು, ಮೀನುಗಳಿಗೆ ರಾಘವ ಮತ್ಸ್ಯ, ತಂದೂಲು ಮತ್ಸ್ಯ ಇತ್ಯಾದಿ ಮೀನುಗಳಿಗೆ 1 ಪೂರ್ವಕೋಟಿ ಆಯುಷ್ಯ. 1 ಪೂರ್ವಕೋಟಿ ಆಯುಷ್ಯ, ಕರ್ಮಭೂಮಿಯ ಉತ್ಕೃಷ್ಟ ಆಯುಷ್ಯ 1 ಪೂರ್ವಕೋಟಿ. ಕರ್ಮಭೂಮಿ ಭೋಗಭೂಮಿಯ ಉತ್ಕೃಷ್ಟ ಆಯುಷ್ಯ 3 ಪಲ್ಯ. ಪಂಚೇಂದ್ರಿಯದಲ್ಲಿ ಅದರಲ್ಲಿ ಎಲ್ಲಕ್ಕೂ ಬೇರೆ ಬೇರೆ ಇದೆ. ಇನ್ನು ಅದರಲ್ಲಿ ಮುಂಗುಸಿ, ಗೇಹ, ಸರೀಸೃಪ ಇವು ಕರ್ಮಭೂಮಿಯ ಇಂಥ ಜೀವಗಳಿಗೆ 9 ಪೂರ್ವಾಂಗದ ಆಯುಷ್ಯ ಇದೆ. 9 ಪೂರ್ವಾಂಗ ಯಾವುದಕ್ಕೆ? ಮುಂಗುಸಿ, ಸರೀಸೃಪ, ಗೇಹ ಇಂಥ ಜೀವಗಳಿಗೆ. ಒಂಬತ್ತು ಪೂರ್ವಾಂಗ ಮುಂಗುಸಿಗೆ, ಮುಂಗುಲಿ 9 ಪೂರ್ವಾಂಗ ಆಯುಷ್ಯ. ಯಾವ ಮುಂಗುಸಿಗೆ? ಕರ್ಮಭೂಮಿಯ ಮುಂಗುಸಿ. ಯಾವ ಕಾಲದ ಮುಂಗುಸಿ? ಚತುರ್ಥ ಕಾಲದ ಮುಂಗುಸಿ. ಚತುರ್ಥ ಕಾಲದಲ್ಲಿ ಯಾವ ಕಾಲದ್ದು? ಪ್ರಾರಂಭಿಕ ಕಾಲದ್ದು. ಈಗ ಕಮ್ಮಿ ಮನುಷ್ಯರಿಗೆಲ್ಲಿದೆ ಪೂರ್ವಕೋಟಿ? ಈಗ ಅದೇ ತರ ಕಮ್ಮಿ ಆಗೋದಲ್ಲ. ಆ ಲೆಕ್ಕಲ್ಲಿ ಲೆಕ್ಕ ಹಾಕೊಂಡೇ ತಿಳ್ಕೊಳ್ಳೋದು ಇದನ್ನ. ಈಗಿನ ಮುಂಗುಸಿಗಳಿಗೆ ಅಷ್ಟಿರಕ್ಕೆ ಸಾಧ್ಯ ಇದೇನು? ಮನುಷ್ಯರಿಗೆಲ್ಲ ಅಂದಮೇಲೆ ಮುಂಗುಸಿಗೆಲ್ಲೆದಿರೋದು ಅಷ್ಟಿಲ್ಲ. ಇನ್ನು ಉರಗ, ಸರ್ಪ, ಹಾವು, ಚತುರ್ಥ ಕಾಲದ ಪ್ರಾರಂಭದ ಹಾವು 42,000 ವರ್ಷ. ಅದೇ ಭೋಗಭೂಮಿಯ ಹಾವಿಗೆ ಪಂಚೇಂದ್ರಿಯ ಇದೆಯಲ್ಲ, ಭೋಗಭೂಮಿಯಲ್ಲಿ ಜನ್ಮ ತಾಳಬಹುದು. ಸೌಧ್ನಿ ಪಂಚೇಂದ್ರಿಯ ಜೀವಿದ್ದೇ ಇರ್ತವೆ ಭೋಗಭೂಮಿಯಲ್ಲಿ. ಇನ್ನು ಅವಕ್ಕೆಷ್ಟು ಉತ್ಕೃಷ್ಟ ಆಯುಷ್ಯ? 3 ಪಲ್ಯ. ಅದು ಉತ್ತಮ ಭೋಗಭೂಮಿಯಲ್ಲಿ 3 ಪಲ್ಯ, ಮಧ್ಯಮ ಭೋಗಭೂಮಿಯಲ್ಲಿ 2 ಪಲ್ಯ, ಜಗಣ್ಯ ಭೋಗಭೂಮಿಯಲ್ಲಿ 1 ಪಲ್ಯ, ಕರ್ಮಭೂಮಿಯಲ್ಲಿ ಒಟ್ಟು 42,000 ವರ್ಷ ಹಾವಿಗೆ ಆಯುಷ್ಯ. ಇನ್ನು ಇವತ್ತಿನ ಹಾವಿಗೆ ಕಡಿಮೆ ಇದೆ, 42,000 ವರ್ಷ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಕಮ್ಮಿ ಇದೆ ಆಯುಷ್ಯ. ಅವಸರ್ಪಿಣಿ ಕಾಲ ಇದೆಯಲ್ಲ, ಯಾರಿಗೆ ಗೊತ್ತಾಗ್ತೈತಿ? ಯಾರು ಕೇವಲಿ ಭಗವಂತರಿಗೆ ಅಷ್ಟು ಗೊತ್ತಾಗ್ತೈತಿ, ಅವ್ರನ್ನ ಬಿಟ್ಟರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸತ್ತದು ಯಾವುದರ ಅಪೇಕ್ಷೆಯಿಂದ? ಜಲಕಾಯಿಕ ಸಮುದ್ರದಲ್ಲಿರತಕ್ಕಂಥ ನೀರು ಎಲ್ಲಿ ಎಲ್ಲಿ ಉತ್ಕೃಷ್ಟವಾದ ಆಯುವನ್ನು ಪಡೆಯತಕ್ಕಂಥ ಕ್ಷೇತ್ರ ಇದೆ ಅಲ್ಲಿಯ ನೀರು. ಉದಾಹರಣೆಗೆ ಬಹುಭೂಮಿಯಲ್ಲೂ ಕೂಡ ನೀರು ಇರ್ತದೆ ಅಲ್ಲ, ಅಲ್ಲಿ ಜಲಚರ ಜೀವಿಗಳಿಲ್ಲ ಅಂದರೆ ತ್ರಸ್ಕಾಯಕ. ನೀರಿನಲ್ಲಿ ಯಾವುದೇ ಪ್ರಕಾರದ ತ್ರಸ್ಕಾಯಕ ಜೀವಿಗಳಿಲ್ಲ, ಮೀನಾಗಲಿ ಅಥವಾ ದ್ವೀಂದ್ರಿ ಆಗಲಿ, ಹುಳುಗಳು, ಶಂಖ, ಕೌಡಿ ನೀರಾಗಿರ್ತಾವಲ್ಲ, ಇವು ಇಂತಹ ಜೀವಿಗಳು ಅಲ್ಲಿಲ್ಲ. ಇನ್ನು ನೀರು ಸುರಕ್ಷಿತ ಉಳಿಯಿತು, ಯಾಕೆಂದರೆ ಕೌಡಿ, ಶಂಖ ಇವುಗಳೆಲ್ಲ ಇರುವಾಗ ಅವೆಲ್ಲ ತಿಂದು ಬಿಡ್ತಾವೆ, ಅಕಾಲ ಮರಣ ಸಂಭವ ಇದೆ ಅಲ್ಲಿ. ಇನ್ನು ಸುರಕ್ಷಿತವಾದ ಜಾಗ ಅಂತಂದರೆ ಸರಿಯಾಗಿ ಬಾಳಬೇಕು, ಸಕಾಲ ಮರಣದಿಂದ ಸಾಯಬೇಕು ಅಂತಂದರೆ ಭೋಗಭೂಮಿಯ ನದಿಗಳಲ್ಲಿ, ಭೋಗಭೂಮಿಯ ಸರೋವರ ಮೊದಲಾದವುಗಳಲ್ಲಿ ಇರುವಂತಹ ಜಲಕಾಯಿಕ ಏಕೇಂದ್ರಿಯ ಜೀವ ಅದಕ್ಕೆ ಹೆಚ್ಚಿಂದ ಹೆಚ್ಚು ಆಯುಷ್ಯ 7,000 ವರ್ಷ ಇರಬಹುದು. 7,000 ವರ್ಷ ಯೋಗ್ಯ ಸ್ಥಳದಲ್ಲಿ ಜನ್ಮ ತಾಳಬೇಕು. ಕರ್ಮಭೂಮಿಯಲ್ಲಿ ಜನ್ಮ ತಾಳಿತು ಅಂತಂದ್ರೆ ಇದೇನು, ಕರ್ಮಭೂಮಿಯಲ್ಲಿ ಸ್ವಲ್ಪ ವಾತಾವರಣ ಗರಂ ನರಂ ಇರ್ತದೆ ಯಾವಾಗಲೂ, ಹೇಗೆ ಮನುಷ್ಯ ಜನ್ಮ ತಾಳಿದ, ಭೋಗಭೂಮಿಯಲ್ಲಿ ಜನ್ಮ ತಾಳಿದ ಅಂತಂದ್ರೆ ಹೆಚ್ಚು ಬದುಕ್ತಾನೆ, ಕರ್ಮಭೂಮಿಯಲ್ಲಿ ಜನ್ಮ ತಾಳಿದ ಅಂತಂದ್ರೆ ಅಕಾಲ ಮರಣೂ ಆಗಬಹುದು, ಬದುಕುವಷ್ಟು ಆಯುಷ್ ಇದ್ರೂ ಕೂಡ ಅದರೊಳಗೆ ಏನು ಭರೋಸಾ ಇಲ್ಲ ಎಷ್ಟು ಬದುಕ್ತಾನೆ ಅನ್ನೋದು. ಮತ್ತು ಆಯುಷ್ಯನೂ ಕಡಿಮೆ ಇರ್ತದೆ. ಉತ್ಕೃಷ್ಟ ಆಯುಷ್ಯ ಅಂತಂದ್ರೆ ಪೂರ್ವ ಕೋಟಿ ಆಯುಷ್ಯ, ಅಲ್ಲಿ ಪಲ್ಯೋಪಮದ ಆಯುಷ್ಯ, ಒಂದು ಪಲ್ಯ, ಎರಡು ಪಲ್ಯ, ಮೂರು ಪಲ್ಯ. ಇನ್ನು ಊರ ಸರ್ಪದಷ್ಟು 42,000 ವರ್ಷ. ಇನ್ನು ಪಕ್ಷಿಗಳ ಆಯುಷ್ಯ, ಎಂಥ ಪಕ್ಷಿ ಅಂದರೆ ಕರ್ಮಭೂಮಿಯ ಭೇರುಂಡ ಪಕ್ಷಿ. ಭೇರುಂಡು ಪಕ್ಷಿ, ಭೇರುಂಡ ಅಂತಂದ್ರೆ ಎರಡು ರುಂಡ್ ಇರ್ತದೆ ಅದಕ್ಕೆ. ಕರ್ನಾಟಕದ ಸಿಕ್ಕ ಕರ್ನಾಟಕ ಬಸ್ ಗಾಡಿಗಳ ಮೇಲೆ ಹಾಸ್ತಾರಲ್ಲ ಅದು, ಅದು ಭೇರುಂಡು ಪಕ್ಷಿ. ಪಕ್ಷಿದ್ದುದು ಬಸ್ ಗಾಡಿಗಳ ಇಲ್ಲ, ಭೇರುಂಡು ಪಕ್ಷಿ ಚಿತ್ರ ನೋಡಿದಿರಲ್ಲ, ಅದರದ ಆಯುಷ್ಯ 72,000 ವರ್ಷ. ಭೇರುಂಡು ಪಕ್ಷಿಯ ಆಯುಷ್ಯ 72,000 ವರ್ಷ. ಇವತ್ತು ಆ ಪಕ್ಷಿ ಆಗಿರಬೇಕು, ಎರಡು ರುಂಡುಗಳಿರ್ತವೆ ಅದಕ್ಕೆ, ಈ ತರ ಎರಡು ಕರಿ ಮಾರಿ. ಯಾವ ಯಾವ ಘಾರಿ ಘಾರಿಗಳು ಅವು ಹೋಗಿಬಿಟ್ಟು ಬಹಳಷ್ಟು ಹೋಗ್ಯವು. ಡೈನಾಸೋರ್ ಎಲ್ಲಿ ಹೋಯ್ತು? ಡೈನಾಸಾರ್ ಎಲ್ಲಿಗ? ಒಂದು ಡೈನಾಸೋರ್ ಬತ್ತು ಅಂತಂದ್ರೆ ದೊಡ್ಡ JCP ಬಂದಂಗ, ಅದು ಎಲ್ಲ ಕಿತ್ತು ಹಾಕಬಹುದು ಊರಾನ ಎಲ್ಲ ಮಣಿಗಳನ್ನ ಎಲ್ಲ ನೆಗಲನ್ನು ಹೊಡೆದು ಬಿಡ್ಬೋದು ಊರಿಗೆ ಡೈನಾಸೋರ್ ಬಂತಂದ್ರೆ. ಬಹಳ ದೊಡ್ಡ ಪ್ರಾಣಿ ಅದು, ಆನೆಕ್ಕಿಂತ ದೊಡ್ಡ ಪ್ರಾಣಿ. ಆ ಜಾತಿ ನಷ್ಟ ಆಗಿದೆ. ಟಿವಿದಾಗ ತೋರಿಸ್ತಾರಲ್ಲ, ಅದು ಸತ್ತಿದೆ. ಅಷ್ಟು ದೊಡ್ಡ ಪ್ರಾಣಿಗಳು ಇದ್ದಿರಬಹುದು, ಅದೊಂದು ಜಾತಿ ನಷ್ಟ ಆಗಿರಬಹುದು. ಸಮುದ್ರದೊಳಗಿರ್ತಕ್ಕಂಥ ಡೈನಾಸೋರ್, ನೀರಿನ ಡೈನಾಸೋರ್ ಬೇರೆ, ಭೂಮಿ ಮೇಲೆ ಇರತಕ್ಕಂಥ ಡೈನಾಸೋರ್ ಬೇರೆ. ಅದರೊಳಗೂ ಜಾತಿ ಇದೆ. ಎಷ್ಟೋ ಪ್ರಕಾರದ ಡೈನಾಸೋರ್ಗಳಿವೆ, ಎಷ್ಟೋ ಪ್ರಕಾರದ ಅವುಗಳ ಎಲುಬುಗಳು ಅಡ್ಡವಾಗಿ ಸಿಕ್ಕಿವೆ. ಮನುಷ್ಯರು ನಾಶ ಮಾಡಿರು. ಶಕ್ತಿ ಇರಬಹುದು. ಈಗ ಆನೆಗೆ ಶಕ್ತಿ ಇದೆ ಅಂತಂದ್ರೆ ಆನೆ ವಂಶವನ್ನ ಮನುಷ್ಯ ನಾಶ ಮಾಡಬಹುದು ಅಥವಾ ಆನೆ ನಾಶ ಮಾಡಬಹುದು? ಬುದ್ಧಿವಂತ ಮನುಷ್ಯ, ಆನೆಗಳಿಗೆ ಅಷ್ಟು ಬುದ್ಧಿ ಇಲ್ಲಲ್ಲ. ಈ ಮನುಷ್ಯರು ನಮ್ಮನ್ನು ಕೊಲ್ತಾರ ಅಂತ ಹೇಳಿಬಿಟ್ಟು ಆನೆಗಳು ನಮ್ಮನ್ನು ಕೊಲಾಕ ಸಾಧ್ಯ ಇದೆಯೇನು? ಮನುಷ್ಯ ಅಡಗಿಕೊಂಡು ಬಿಡ್ತಾನೆ ಕೊಲಕ್ಕೆ ಬಂದ್ರು ಕೂಡ, ಆನೆಯಲ್ಲಿ ಅಡಗಿಕೊಳ್ಳೋದು ಹೇಳಿದ್ರಿ, ಹೇಳ್ರಿ ಹೇಗೆ ಅಡಗಿಕೊಳ್ಳೋದು, ಎಲ್ಲಿ ಹೋಗೋದು? ಮನುಷ್ಯ ಎಲ್ಲಾ ಪ್ರಾಣಿಗಳನ್ನು ಕೊಲ್ತಾನೆ. ಅದಕ್ಕಾಗಿ ಪೃಥ್ವಿಯ ಮಾಲೀಕ ಮನುಷ್ಯ. ಶಕ್ತಿ ಕಡಿಮೆ ಇದ್ದರೂ ಯುಕ್ತಿ ಜಾಸ್ತಿ. ಯುಕ್ತಿ ಯಾರಲ್ಲಿ ಜಾಸ್ತಿ ಇದೆ? ತಿರಂಚ ಪ್ರಾಣಿಗಳಲ್ಲಿ ಯಾವ ಗತಿಯಲ್ಲೂ ಕೂಡ ಇಲ್ಲ ಯುಕ್ತಿ ಇದ್ದಂತ ಜೀವಿಗಳು. ದೇವತೆಗಳಲ್ಲೂ ಅಷ್ಟೊಂದು ಯುಕ್ತಿ ಇಲ್ಲ, ಮನುಷ್ಯನಲ್ಲಿ ಜಾಸ್ತಿ ಯುಕ್ತಿ ಇದೆ. ಇಲ್ಲ ಇಲ್ಲ, ಇದಾವ ಇದಾವ. ಅವು ಡೈನಾಸೋರ್ ಅಲ್ಲ, ಡೈನಾಸೋರ್ ಅಲ್ಲ, ಪುಸ್ತಕದಾಗ ಇದಾವ. ಆಯುಷ್ಯದ ಬರ್ಕೊಂಡ್ರಲ್ಲ. ಇನ್ನು ವಿದೇಹ ಕ್ಷೇತ್ರದಲ್ಲಿ ಸ್ವಯಂಪ್ರಭ ಪರ್ವತದ ಬಾಹ್ಯಭಾಗದಲ್ಲಿ ಭರತ ಐರಾವತ ಕ್ಷೇತ್ರದ ನಾಲ್ಕನೇ ಕಾಲದ ಪ್ರಥಮ ಭಾಗದಲ್ಲಿ ಕೆಲವು ತಿರೆಂಚ ಪ್ರಾಣಿಗಳ ಆಯುಷ್ಯ ಒಂದು ಪೂರ್ವ ಕೋಟಿ ಆಯುಷ್ಯ. ತಿರೆಂಚ ಪ್ರಾಣಿ ಕರ್ಮಭೂಮಿ ತಿರೆಂಚಿ ಒಂದು ಪೂರ್ವ ಕೋಟಿ, ಎತ್ತು ವಜ್ರಋಷಭನ ಅರಸನ ಇರಬಹುದು. ಯಾವುದಕ್ಕೆ ಆಯುಷ್ನೂ ಹೆಚ್ಚಿರಬಹುದು ಸಹನನ್ನೂ ಇರಬಹುದು. ತಿರ್ಯಂಚ ಜೀವಗಳಿಗೆ ಅಂದರೆ ತಿರ್ಯಂಚ ತಿರ್ಯಂಚಿನೇ ಅಲ್ಲ, ತಿರ್ಯಂಚ ಜೀವಗಳಿಗೆ ಒಂದನೇ ಸಹನ ಆರು ಸಹನನಿವೆ ಕರ್ಮಭೂಮಿಯಲ್ಲಿ. ಏನ್ರಿ ಇದೊಂದು ಲಕ್ಷ್ಯದಲ್ಲಿ ಇಟ್ಕೊಳ್ಳಿ, ಕರ್ಮಭೂಮಿಯ ತಿರ್ಯಂಚಗಳಿಗೂ ಕೂಡ ಆರು ಸಹನಗಳಿವೆ. ಕರ್ಮಭೂಮಿಯ ತಿರ್ಯಂಚಿಗಳಿಗೆ ಯಾವ ಕಾಲದಲ್ಲಿ? ಚತುರ್ಥ ಕಾಲದಲ್ಲಿ. ಆದರೆ ಪಂಚಮ ಕಾಲದಲ್ಲಿ ತಿರ್ಯಂಚ ಪ್ರಾಣಿಗಳಿಗೆ ಎಷ್ಟು ಸಹನಗಳಿವೆ? ಮೂರು. ಮತ್ತು ಚತುರ್ಥ ಕಾಲದಲ್ಲಿ ತಿರ್ಯಂಚಿನಿ ಜೀವಿಗಳಿಗೆ ಎಷ್ಟು ಸಹನಗಳಿವೆ? ಅಶುಭ ಮೂರು. ಮನುಷ್ಯನಿಯರಿಗೆಲ್ಲ ಅಂದಮೇಲೆ ತಿರ್ಯಂಚಿನಿಯರಿಗೆಲ್ಲಿ ತಿರ್ಯಂಚಿಗೆ ಆರು ಸೋನನ, ತಿರ್ಯಂಚಿ ಜೀವಿಗೆ ಮೂರನೇ ನಾಲ್ಕನೇ ಐದನೇ ಆರನೇ ಮೂರು ಹೀನ ಸೋನನಗಳು. ಆದರೆ ಅದೇ ಒಂದು ಭೋಗಭೂಮಿಯಲ್ಲಿ ಹುಟ್ಟಿರತಕ್ಕಂಥ ತಿರ್ಯಂಚ ತಿರ್ಯಂಚಿನಿ ಮನುಷ್ಯ ಮನುಷ್ಯನಿ ಎಲ್ಲ ಜೀವಿಗಳಿಗೆ ಒಂದನೇ ಸೋನನ. ಉತ್ತಮ ಭೂಭೂಮಿಯಲ್ಲಿ, ಮಧ್ಯಮ ಭೂಭೂಮಿಯಲ್ಲಿ, ಜಗಣಿ ಭೂಭೂಮಿಯಲ್ಲಿ, ಎಲ್ಲ ಭೂಭೂಮಿಗಳಲ್ಲಿ ಒಂದನೇ ಸೌನನ ಇರ್ತದೆ. ಆಯುನೂ ಹೆಚ್ಚು, ಆಯು ಹೆಚ್ಚು, ಸೌನನ ಒಳ್ಳೆಯದು. ಆದರೆ ಮೋಕ್ಷ ಇಲ್ಲ. ಈ ಮೂರು ಉತ್ತಮ ಭೋಗಭೂಮಿ, ಉತ್ತಮ ಮಧ್ಯಮ ಜಗಣ್ಯ, ಈ ಭೋಗಭೂಮಿಗಳಲ್ಲಿ ಮತ್ತು ಕುಭೋಭೂಮಿಗಳಲ್ಲಿ, ಕುಭೋಭೂಮಿಗಳಲ್ಲಿ ವಜ್ರಋಷಭನ ಅರಸನನ್ನ ತಿರೆಂಚಕ್ಕೆ ತಿರೆಂಚಿನಿಗೆ ಮನುಷ್ಯನಿಗೆ ಮನುಷ್ಯನಿಗೆ ಒಂದನೇ ಸೌನನ್. ಕುಭೋಭೂಮಿಯಲ್ಲೂ ಕೂಡ ಒಂದನೇ ಸೌನನ. ಇನ್ನು ಕುಭೋಭೂಮಿಯಲ್ಲಿ ಆಯುಷ್ಯ ಮನುಷ್ಯರಿಗೆ ತಿರೆಂಚಿನಿಯರಿಗೆ ಎಷ್ಟು ಅಂತಂದ್ರೆ, ಜಗನ್ಯ ಭೋಗಭೂಮಿಯಲ್ಲಿ ಇರುವಷ್ಟು ಆಯುಷ್ಯ ಕುಭೋಭೂಮಿಯಲ್ಲಿ ಇರ್ತದೆ. ಅಂದರೆ ಎಷ್ಟು? ಒಂದು ಪಲ್ಯ, ಒಂದು ಪಲ್ಯ. ಕುಭೋಭೂಮಿ ಆಯುಷ್ಯ ಮತ್ತು ಜಗನ್ಯ ಭೋಗಭೂಮಿ ಆಯುಷ್ಯ ಎರಡು ಸಮಾನ. ಇನ್ನು ಅಸಂಖ್ಯಾತ ದ್ವೀಪ ಸಮುದ್ರಗಳಲ್ಲಿ ಇರುವಂತಹ ಭೋಗಭೂಮಿಗಳು ಅವು ಯಾವುವು? ಉತ್ತಮೋ ಮಧ್ಯಮೋ ಅಥವಾ ಜಗಣ್ಯ? ಅವೆಲ್ಲ ಜಗಣ್ಯ. ಅಲ್ಲಿ ಯಾವ ಜೀವಿಗಳಿಗೆ ಜನ್ಮಿದೆ? ತಿರ್ಯಂಚ ಜೀವಿಗಳಿಗೆ ಜನ್ಮಿದೆ, ತಿರ್ಯಂಚ ಜೀವಿಗಳಿಗೆ ಜನ್ಮಿದೆ. ಅವುಗಳ ಸಂಖ್ಯೆ ಎಷ್ಟಿದೆ? ಅಸಂಖ್ಯಾತ ದ್ವೀಪಗಳೇ ಅಸಂಖ್ಯಾತ ಇರುವಾಗ ಇನ್ನು ಪ್ರತಿಯೊಂದು ದ್ವೀಪದಲ್ಲಿ ತಿರ್ಯಂಚ ಜೀವಿಗಳ ಜನ್ಮ ಆಗುತ್ತದೆ. ಆಮೇಲೆ ತಿರ್ಯಂಚ ಪ್ರಾಣಿಗಳು ಎಷ್ಟಿರಬಹುದು? ಅನಂತಿಲ್ಲ, ಎಷ್ಟು ಹೇಳಿದ್ರು ಅಸಂಖ್ಯಾತ. ಅಸಂಖ್ಯಾತ ತಿರ್ಯಂಚ ಪ್ರಾಣಿಗಳಿವೆ. ಆದರೆ ಭೋಗಭೂಮಿಗಳ ಸಂಖ್ಯೆ ಎಷ್ಟು? ಆ ದ್ವೀಪಗಳ ಸಂಖ್ಯೆ ಎಷ್ಟು? ಅಸಂಖ್ಯಾತ. ಎರಡೂವರೆ ದ್ವೀಪದ ಹೊರಗಡೆಗೆ ಅಸಂಖ್ಯಾತ ದ್ವೀಪಗಳಿವೆ. ಅದರಲ್ಲಿ ಜಗಣ್ಯ ಭೋಗಭೂಮಿ ಇದೆ. ಎಲ್ಲಾ ಜೀವಿಗಳು ತಿರ್ಯಂಚಿವೆ. ತಿರ್ಯಂಚ ತಿರ್ಯಂಚಿನಿ ಎರಡೇ ಪ್ರಕಾರದ ಜೀವಿಗಳು. ಎಲ್ಲಾ ಸೌಧ್ನಿ ಪಂಚೇಂದ್ರಿಯ. ಅಲ್ಲಿ ಅಸೌಧ್ನಿ ಪಂಚೇಂದ್ರಿಯ ಯಾವುದೊಂದೂ ಜೀವಿಲ್ಲ. ದ್ವೀಂದ್ರಿಯ ಜೀವಿಗಳಿಲ್ಲ, ತ್ರೀಂದ್ರಿಯ ಜೀವಿಗಳಿಲ್ಲ, ಚತುರೇಂದ್ರಿಯ ಜೀವಿ ಇಲ್ಲ, ಅಸೌಧ್ನಿ ಪಂಚೇಂದ್ರಿಯ ಜೀವಿ ಇಲ್ಲ ಅಸಂಖ್ಯಾತ ದ್ವೀಪಗಳಲ್ಲಿ. ಸಮುದ್ರಗಳಲ್ಲಿ ಅಸಂಖ್ಯಾತ ಸಮುದ್ರಗಳಿವೆ. ಅಲ್ಲಿ ದ್ವೇಂದ್ರಿ ಜೀವಿಲ್ಲ, ತೇನೇಂದ್ರಿ, ಚತುರೇಂದ್ರಿ, ಅಸೌಧ್ನಿ, ಪಂಚೇಂದ್ರಿ ಯಾವುದೂ ಜೀವಿಲ್ಲ, ಜಲಚರ ಜೀವಿಗಳು ಇಲ್ಲವೇ ಇಲ್ಲ ಅಸಂಖ್ಯಾತ ಸಮುದ್ರಗಳಲ್ಲಿ. ಇನ್ನು ಜಲಚರ ಜೀವಿಗಳು ಅಂತಂದ್ರೆ ಲವಣ ಸಮುದ್ರದಲ್ಲಿ, ಕಾಲೋದರಿ ಸಮುದ್ರದಲ್ಲಿ, ಕಾಲೋದಕ ಸಮುದ್ರದಲ್ಲಿ ಎರಡೂವರೆ ದ್ವೀಪದೊಳಗೆ, ಮತ್ತು ಮೂರು ಸಮುದ್ರಗಳು ಒಟ್ಟು, ಒಟ್ಟು ಮೂರು ಸಮುದ್ರಗಳಲ್ಲಿ ಜಲಚರ ಜೀವಿಗಳಿವೆ. ಲವಣ ಸಮುದ್ರ, ಕಾಲೋದರಿ ಸಮುದ್ರ, ಅಂತಿಮ ಸ್ವಯಂಭೂರಮನ ಸಮುದ್ರ, ಅಲ್ಲಿ ಕರ್ಮಭೂಮಿ ಇದೆ. ಸ್ವಯಂಭೂರಮನ ದ್ವೀಪದ ಅರ್ಧ ಭಾಗ ಹೊರಗಿನ ಭಾಗ, ಮತ್ತು ಕೊನೆಯ ಸಮುದ್ರ ಸ್ವಯಂಭೂರಮನ ಸಮುದ್ರ, ಇದೆಲ್ಲ ಕರ್ಮಭೂಮಿ. ಅದರೊಳಗೆ ತಿರ್ಯಂಚ ಪ್ರಾಣಿಗಳಿವೆ, ಕೇವಲ ತಿರ್ಯಂಚ. ಅಲ್ಲಿ ಆರೂ ಸಹನಗಳಿವೆ, ಸ್ವಯಂಭೂರಮನ ಸಮುದ್ರದಲ್ಲಿ ಮತ್ತು ಸ್ವಯಂಭೂರಮನ ದ್ವೀಪದ ಅರ್ಧ ಭಾಗ, ಅಂದರೆ ಹೊರಗಿನ ಭಾಗ, ಒಳಗಿನ ಭಾಗ ಅಲ್ಲ. ಅದು ಹೇಗೆ ತಿಳ್ಕೊಳ್ಳೋದು? ಯಾವ ತರ ಈ ಪುಷ್ಕರಾರ್ಧ ದ್ವೀಪದ ಮಧ್ಯದಲ್ಲಿ ಪುಷ್ಕರವರ ಇದು ಮಾನುಷ್ಯೋತ್ತರ ಪರ್ವತ ಇದೆಯಲ್ಲ, ಆ ತರ ಸ್ವಯಂಭೂರಮನ ದ್ವೀಪದ ಮಧ್ಯದಲ್ಲಿ ಗೋಲಾಕಾರವಾಗಿ ನಾಗೇಂದ್ರ ಪರ್ವತ ಇದೆ. ನಾಗೇಂದ್ರ ಪರ್ವತ ಏನು ಗೋಲಿದೆ, ಅದರ ಒಳಭಾಗದಲ್ಲಿ ಜಗನ್ ಭೂಭೂಮಿಯ ತಿರಿಯಂಚಿಗಳಿವೆ, ಹೊರಭಾಗದಲ್ಲಿ ಕರ್ಮಭೂಮಿಯ ತಿರಿಯಂಚಿಗಳಿವೆ. ಅವುಗಳಿಗೆ ಆರೂ ಸಹನನಿದೆ. ಒಳಗಿನ ಭಾಗದಲ್ಲಿ ಇರತಕ್ಕಂಥ ತಿರಿಯಂಚಿಗಳಿಗೆ ಇವು ಭೋಗಭೂಮಿಯ ತಿರಿಯಂಚಿಗಳು, ಜಗನ್ಯ ಭೋಗಭೂಮಿಯ ತಿರಿಯಂಚಿಗಳು, ಇವುಗಳಿಗೆ ಒಂದೇ ಸಹನನಿದೆ. ವಜ್ರ ಋಷಭ ನಾರಾಯಣನು ಒಂದೇ ಇದೆ ತಿರಿಯಂಚಿ ತಿರಿಯಂಚಿನಿಗೆ. ಹಾಗೇನಿಲ್ಲ, ಸೌನನ ವಜ್ರ ಋಷಭ ನಾರಾಯಣನಿದ್ರೂ ಕೂಡ ಅಂತರ್ಮುಹೂರ್ತ ಆಯು ಇರಬಹುದು. ಅಂತರ್ಮುಹೂರ್ತಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಮಧ್ಯಮಾಯ ಆಯಿತು, ಪೂರು ಕೋಟಿ ಆಯು ಇತ್ತು ಅಂತಂದ್ರೆ ಉತ್ಕೃಷ್ಟ ಆಯಿತು, ಅಂತರ್ಮುಹೂರ್ತ ಇತ್ತು ಅಂತಂದ್ರೆ ಜಗನ್ಯ ಆಯಿತು. ಇನ್ನು ಅಂತರ್ಮುಹೂರ್ತಕ್ಕಿಂತ ಮೇಲೆ ಮತ್ತು ಪೂರ್ವ ಕೋಟಿಗಿಂತ ಕೆಳಗಡೆಗೆ, ಇಲ್ಲಿ ಏನು ಭೇದಗಳಾಗ್ತವಲ್ಲ, ಒಂದೊಂದು ಸಮಯ ಹೆಚ್ಚಿದಂತೆ, ಇದೆಲ್ಲ ಮಧ್ಯಮ ಆಯುಧ ಭೇದಗಳು. ಇವು ಹೇಗಿರಬೇಕು? ದರ್ಶನ್ ಪ್ರತಿಮಾಧಾರಿ ಶ್ರಾವಕನು ಸದಾಚಾರಿಯಾಗಿ ನ್ಯಾಯಪೂರ್ವಕ ವ್ಯಾಪಾರ ಕೃಷಿ ಮಾಡುತ್ತಾ ಅವಕ್ಷಗಳನ್ನು ತ್ಯಜಿಸಿ ರಾತ್ರಿ ಭೋಜನ ತ್ಯಾಗ ಮಾಡಿ ಹೋಟೆಲು ಭೋಜನ ತ್ಯಾಗ ಮಾಡಿ ಪ್ರತಿದಿನ ದೇವದರ್ಶನ ಮಾಡುವವನಿರುತ್ತಾನೆ. ದರ್ಶನ್ ಪ್ರತಿಮಾಧಾರಿಗೆ ಯಾವ ಗುಣಸ್ಥಾನ? ಐದನೇ ಗುಣಸ್ಥಾನ. ಏನೇನು ಮಾಡಬೇಕು ಇವನು? ಇತರೊಳಗೆ ಹೇಳಿದ್ರೆ ನೋಡಿ, ಒಂದನೇ ಪ್ರತಿಮೆಯಲ್ಲಿ ನಾವು ಏನ್ ಮಾಡಬೇಕು? ಪಾಕ್ಷಿಕ ಶ್ರಾವಕರಿದ್ದಾಗ ಏನೇನು ಮಾಡಿದ್ದೇವೆ? ಸಪ್ತವ್ಯಸನ ತ್ಯಾಗ, ಆಟ ಮೂಲ ಗುಣಗಳ ಪಾಲನೆ, ಮತ್ತು ಮದ್ಯ ಮಾಂಸ ಮಧು ತ್ಯಾಗ, ಪಂಚ ಉದುಂಬರ ಫಲಗಳ ತ್ಯಾಗ, ರಾತ್ರಿ ಭೋಜನ ತ್ಯಾಗ. ರಾತ್ರಿ ಭೋಜನ ತ್ಯಾಗ ಯಾವ ತರ ಅಂತಂದ್ರೆ ಸ್ವಂತಕ್ಕಾಗಿ ತ್ಯಾಗ, ಪರರಿಗೆ ಮಾಡಿ ಹಾಕ್ತಾನೋ ಅಥವಾ ಇಲ್ಲ, ಹಾಕಕ್ ಬರ್ತದೋ ಅಥವಾ ಇಲ್ಲ ಅನ್ನುವಂತ ಪ್ರಶ್ನೆ ಇಲ್ಲಿ ಇಲ್ಲ. ಸ್ವಂತ ತ್ಯಾಗ ಮಾಡಿರಬೇಕು, ಪರರಿಗೆ ಹಾಕಿದರೂ ಕೂಡ ಸ್ವಂತ ತ್ಯಾಗ ಮಾಡಿರಬೇಕು. ಯಾಕೆಂದ್ರೆ ಇದು ಗೃಹಸ್ಥರ ಸಮಸ್ಯೆ. ಆಚಾರ್ಯರು ಏನ್ ಮಾಡಿದ್ದಾರೆ? ಕ್ರಮೇಣ ಹಿಂಸೆಯಿಂದ ಮೇಲೆತ್ತಿದ್ದಾರೆ. ಆರನೇ ಪ್ರತಿಮೆಯನ್ನು ಸ್ವೀಕಾರ ಮಾಡಿದಾಗ ಕೃತ ಕಾರಿತ ಅನುಮೋದನೆಯಿಂದ ರಾತ್ರಿ ಭೋಜನ ತ್ಯಾಗ ಮಾಡಬೇಕು. ದರ್ಶನ್ ಪ್ರತಿಮೆಯಲ್ಲಿ ಮುಖ್ಯವಾಗಿ ಏನೇನು ಮಾಡಬೇಕು ನೋಡಿ. ಮೊದಲನೇದಾಗಿ ಸದಾಚಾರಿಯಾಗಿ ಬಾಳಬೇಕು. ಸದಾಚಾರಿ ಅಂದರೆ ನ್ಯಾಯಪೂರ್ವಕ ವ್ಯಾಪಾರ ಮಾಡಬೇಕು, ಕೃಷಿ ಮಾಡಬೇಕು, ಅವಕ್ಷಗಳನ್ನು ತ್ಯಜಿಸಬೇಕು, ರಾತ್ರಿ ಭೋಜನ ತ್ಯಾಗ ಮಾಡಬೇಕು, ಹೋಟೆಲು ಭೋಜನ ತ್ಯಾಗ ಮಾಡಬೇಕು. ಯಾಕಂದ್ರೆ ಹೋಟೆಲ್ ಹೋಗ ಅವಕ್ಷ ಇದೆಯಲ್ಲ, ಹೋಟೆಲ್ದು ಭೋಜನ ಅವಕ್ಷ. ದೇವದರ್ಶನ ನಿತ್ಯ ಮಾಡಬೇಕು. ಎಷ್ಟು ಯಾವುದು ರವಾ? ಮರ್ಯಾದೆ ಈಚಲಸ್ಕ ಅಂಗಡಿಯಿಂದ ರವಾ ತಗೊಂಡು ಹೋಟೆಲ್ದಾಗ ತಯಾರು ಮಾಡ್ತಾರಲ್ಲ, ಹೋಟೆಲ್ದು ನಡೀಲ ಅಂದಮೇಲೆ ಅಂಗಡಿಯಿಂದ ಹೆಂಗೆ ನಡೀತು? ಮೈದಾ ರವಾ ಇದನ್ನೆಲ್ಲ ಶುದ್ಧ ರೀತಿಯಿಂದ ಮನೆಯಲ್ಲಿ ತಯಾರು ಮಾಡಿಕೊಂಡು ಉಪಯೋಗಿಸಬೇಕು. ಅದರ ಕಾಲ್ ಮರ್ಯಾದೆ ಎಷ್ಟಿದೆ ಅದರೊಳಗೆ ಉಪಯೋಗಿಸ್ಕೊಂಡು ಬಿಡೋದು. ಇವತ್ತು ಪ್ರತಿಮಾ ತಗೊಳ್ಳೋದು ಅಂತಂದ್ರೆ ಬಹಳ ಸರಳ ಆಗಿಬಿಟ್ಟಿದೆ, ಯಾಕಂದ್ರೆ ಚಕ್ಕೆ ಏನಿದೆಯಲ್ಲ ಮನೆ ಮನೆಗೆ ಬಂತು. ಒಂದೇ ದಿವಸದಲ್ಲಿ ಮೈದಾ ತಯಾರು ಮಾಡ್ಕೋಬಹುದು, ಒಂದೇ ಮಷೀನ್ ಎಲ್ಲಾ ತಯಾರು ಮಾಡಿಕೊಡ್ತದೆ, ಅದಕ್ಕೆ ಬೇರೆ ಬೇರೆ ಚಾಳಿಗೆ ಹಾಕಿದ್ದಾರೆ ಈಗ ಅಂತದ್ದು ಬಂತು. ಅವಾಗ ಎಲ್ಲಿ ಇಂಥದ್ದೆಲ್ಲ ಮಾಡಬೇಕು ಅಂತಂದ್ರೆ ಮೊದಲು ಅದನ್ನು ಮೊಟ್ಟೆ ಮೊಟ್ಟೆ ಬೀಸಬೇಕು, ಆಮೇಲೆ ಜರ ಸಣ್ಣ ಬೀಸಬೇಕು, ಆಮೇಲೆ ಅದಕ್ಕಿಂತ ಜರ ಸಣ್ಣ ಬೀಸಬೇಕು, ಈ ಥರ ಮಾಡ್ಕೋತ ಕೂತ್ಕೋತಿದ್ರು. ಎಷ್ಟು ಟೈಮ್ ಹಿಡಿದಿತ್ತು ಅವಾಗ. ಈಗೇನಿಲ್ಲ, ಸ್ವಿಚ್ ಹಾಕೋದು ಭರ್ರ ಅಂತ, ಒಂದು ಕಡೆ ಮೈದಾ, ಒಂದು ಕಡೆ ರವಾ, ಒಂದು ಕಡೆ ಹಿಟ್ಟು, ಮತ್ತೊಂದು ಕಡೆ ನುಚ್ಚು, ನಾಲ್ಕು ಪ್ರಕಾರದ್ದು ಆದರೆ ಶರೀರ ಅಷ್ಟು ಚಲೋ ಇಟ್ಕೋಬೇಕು. ಅಂಗ್ರೇಜಿ ಔಷಧಿ ತಗೋಬಾರ್ದಂಗೆ ಮಾಡಬೇಕು, ಶರೀರನ್ನ ತಯಾರು ಮಾಡಬೇಕು. ಅದನ್ನು ಸಾಧ್ಯ ಇದೆ. ಶುದ್ಧ ಭೋಜನ ಮಾಡ್ಕತ್ರಿ ಅಂತಂದ್ರೆ ಅಂಗ್ರೇಜಿ ಔಷಧಿ ಹತ್ತೋದೇ ಇಲ್ಲ. ಏನು ಭೋಜನ ತಿಂತೀವಲ್ಲ ನಾವು, ಇದು ಬಹಳ ಕೆಟ್ಟಿದೆ. ಇದು ಇದರಿಂದ ರೋಗ ಆಗ್ತಾ ಇವೆ ಎಲ್ಲ, ಕೆಟ್ಟ ಭೋಜನ ಇದು. ಒಗ್ರಾಣಿ ತಾಳಿಸಿದ್ದು ವಸ್ತುಗಳು, ಈಗ ಮಾನಮ್ಯ ಕರ್ಜಿಕಾಯಿ ತಿಂದ್ರು ಮತ್ತೆ ಕೆಮ್ಕೋತ ಆಸ್ಪತಾಲಕ್ಕೆ ಹೋಗ್ಬಿಟ್ರು. ನಮ್ಮ ಸುನೀಲ್ ಹೇಳ್ತಿದ್ದ ಅಲ್ಲಿ ಅವಂಗ ಜ್ವರ ಬಂದಿದ್ದು ಅಂತ ಆಸ್ಪತಾಲಕ್ಕೆ ಹೋದಂತ. ಅಲ್ಲಿ ಡಾಕ್ಟರ್ ಮುಂದೆ ಎಲ್ಲ ಏನು ಕೂತಿದ್ರು ಲೈನ್ದಿಂದ ಹಚ್ಚಿ ಕೃಷಿ ಮ್ಯಾಗ ಎಲ್ಲಾರೂ ಕೆಮ್ತಿದ್ದಾರೆ, ಎಲ್ಲರೂ ಕೆಮ್ತಿದ್ರಂತೆ. ಮಾನಮ್ಯ ಆಯ್ತಂದ್ರೆ ಕೆಮ್ಸೂರು ಆಯ್ತು ನೋಡ್ರಿ. ಯಾಕ? ತಾಳಿಸಿದ್ದು ಕರ್ಜಿಕಾಯಿ ತಿಂದು ಗಟ್ಲು ಎಣ್ಣಿಂದ ಮಾಡ್ತಾರಲ್ಲ, ಎಣ್ಣಿ ಬಾದಿರ್ತಾವ, ಮಿಕ್ಸ್ ಮಾಡ್ತಾರೆ. ಹೀಗಾದ್ರೆ ಏನಾದರೂ ರೋಗ ಆಯ್ತು ಅಂತಂದ್ರೆ ಇಂಥ ವಸ್ತುಗಳನ್ನ ತಿಂತೀವಿ ನಾವು. ರೋಗ ಆಯ್ತು ಅಂತಂದ್ರೆ ಏನಾಗ್ತೈತಿ? ಅಂಗ್ರೇಜಿ ಔಷಧಕ್ಕಾಗಿ ಓಡಾಡ್ತೀವಿ, ಯಾಕಂದ್ರೆ ಚಲೋ ಆಗಲಿ, ಜಲ್ದಿ ಚಲೋ ಆಗಲಿ, ನಾಳೆ ಬೇಕು ನಮ್ಗೆ, ನಾಳೆ ಚಲೋ ಬೇಕು. ಅದಕ್ಕೆ ಒಂದೇ ಔಷಧಿ, ಎಲ್ಲಕ್ಕಿಂತ ದೊಡ್ಡ ಔಷಧಿ ಅಂತಂದ್ರೆ ಶುದ್ಧ ಆಹಾರ. ಎಂದೂ ರೋಗ ಬರಲ್ಲ, ಎಂದೂ ಜ್ವರ ಬರಕ್ಕೆ ಸಾಧ್ಯ ಇಲ್ಲ. ಇನ್ನು ಬಂದರೆ ನೆಗಡಿ ಒಂದು ಸ್ವಲ್ಪ, ಯಾವಾಗಾದರೂ ಒಂದು ಸ್ವಲ್ಪ ಕೆಮ್ಮ, ಕಫ್ ಆಗ್ಬೋದು, ಅಷ್ಟೇ. ಸಣ್ಣ ಸಣ್ಣ ರೋಗಗಳಿರ್ತವೆ, ಆಯುರ್ವೇದಿಕ ಔಷಧಿಗಳಿಂದ ಇವುಗಳನ್ನ ಸರಿ ಮಾಡಬಹುದು. ಶುದ್ಧ ಭೋಜನ ಮಾಡ್ರಿ ಎಲ್ಲರೂ. ಎಂತಾದ ಮುನಿಗಳಿಗೆ ಕೊಡ್ತಾರಲ್ಲ ಅಂತ ಭೋಜನ ಮಾಡಕ್ಕೆ ಶುರು ಮಾಡೋದು, ಏನಾಗಲ್ಲ. ಐದನೇ ಗುಣಸ್ಥಾನಕ್ಕೆ ಹೋಗ್ಬೋದು ನೋಡ್ರಿ ಇಷ್ಟು ಮಾಡ್ರಿ ಅಂದ್ರೆ. ದರ್ಶನ್ ಪ್ರತಿಮೆ, ಇನ್ನು ವೃತ್ತ ಪ್ರತಿಮೆಯನ್ನು ನೋಡೋಣ ನಾಳೆ.